ಈಶ್ವರಂ. ಅದನ್ನ ಮತ್ತು ಪರಂಭಾವಂ, ಶ್ರೇಷ್ಠವಾದ ಅಸ್ತಿತ್ವ ಇದೆ, ಇದನ್ನ ಅಜಾನಂತಹ, ಇದವರಿಗೆ ಗೊತ್ತಿಲ್ಲ, ಆದ್ರಿಂದ ತಪ್ಪ ತಿಳ್ಕೊಂಡು ಬಿಡ್ತಾರೆ. ಕೆಂಡವನ್ನ ಏನೋ ಪದಾರ್ಥ ಅಂತ ಕೈ ಹಾಕಿದ್ರೆ ಮಗು ಹ್ಯಾಸ್ ಇಟ್ಕೊಳ್ಳುತ್ತಾ ಹಾಕಿ, ಅವರಿಗೆ ಮೂರ್ಖರವರು ತಿಳುವಳಿಕೆ ಇಲ್ಲ, ಹಾಗೆ ಭಾವಿಸಬೇಕು. ದುರ್ಯೋಧನ ಹಾಗೆ ತಾನೆ, ಕೃಷ್ಣ ವಿಶ್ವರೂಪ ತೋರಿಸಿದಾಗಲೂ ಕೃಷ್ಣನ ಮ್ಯಾಜಿಕ್ ಮಾಡಿಬಿಟ್ಟ ಅಂತ ತಿಳ್ಕೊಂಡೆ ಹೊರತು ಅವ್ರಿಗೆ ಅರ್ಥನೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಮ್ಮ ಜನ ಬೂದಿಗೆ ನಂಬುತ್ತಾರೆ, ಎರಡು ಎಕ್ಸ್ಟ್ರಿಮಿಟೀಸ್, ದುರ್ಯೋಧನ ವಿಶ್ವರೂಪ ತೋರಿಸಿದ್ರು ನಂಬಲಿಲ್ಲ, ನಮ್ಮ ಜನ ಬೂದಿ ಕೊಟ್ಟರು ದೇವರು ಅಂದು ಬಿಡ್ತಾರೆ, ಎಲ್ಲ ಇನ್ನೊಂದು ಎಕ್ಸ್ಟ್ರೀಮ್ ಇದು ಅಂತ. ಎಂಥ ಮೂರ್ಖರಿದ್ದಾರೆ ಲೆಕ್ಕ, ಮೂಢಾನ ಎರಡು ರೀತಿನ ಮೂಢರೇ. ದೇವರನ್ನು ದೇವರು ಅಂತ ಒಪ್ಲಕ್ಕೆ ಅವನು ತಯಾರಿಲ್ಲ, ಇವನು ದೇವರನ್ನು ದೇವರು ಅಂತ ಒಪ್ಲಕ್ಕೆ ಇವನು ತಯಾರಿದ್ದಾರೆ. ಇಬ್ಬರು ಕೂಡ ವಿವೇಕ ಇಲ್ಲದವರೇ. ಅದಕ್ಕೆ ಮೂಢಾಹ ಅನ್ನೋ ಪದ ನಮ್ಮ ಜನ ಏನ್ ತಿಳ್ಕೊಂಡಿದ್ದಾರೆ ಗೊತ್ತಾ, ದೇವರನ್ನು ಒಪ್ಪಿದ್ರೆ ಮೂಢನಂಬಿಕೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ದೇವರನ್ನು ಒಪ್ಪದೆ ಹೋದ್ರೆ ಮೂಢನಂಬಿಕೆ ಅಂತ ಕರೀತಾನೆ. ದೇವರನ್ನು ಒಪ್ಪದೆ ಹೋದ್ರೆ ಮೂಢನಂಬಿಕೆ. ಏನು ಮೂಢನಂಬಿಕೆ ಅಂದ್ರೆ, ಜಗತ್ತು ತಾನೇ ಕೆಲಸ ಮಾಡುತ್ತೆ, ಜಗತ್ತು ತಾನೇ ಫಂಕ್ಷನ್ ಮಾಡುತ್ತೆ ಅಂತ ತಿಳ್ಕೊತಾನಲ್ಲ, ಇದು ಸೈಂಟಿಫಿಕ್ ನಂಬಿಕೆನಾ? ಸೈಂಟಿಫಿಕ್ ಬಿಲೀಫ್ ಅಲ್ಲ, ಅದು ಟೋಟಲಿ ಅನ್ಸೈಂಟಿಫಿಕ್ ಬಿಲೀಫ್ ಅದು. ಅದು ಮ್ಯಾಟರ್ ಕೆನಾಟ್ ಫಂಕ್ಷನ್ ಬೈ ಇಟ್ ಸೆಲ್ಫ್, ಇದು ಸೈನ್ಸ್. ಇದು ನಾವು ಹೇಳುವ ನೇಚರ್ ಫಂಕ್ಷನ್ ಬೈ ಇಟ್ ಸೆಲ್ಫ್ ಸೈನ್ಸ್. ಇದು ತಪ್ಪಾಗಲಿಲ್ಲ ಆಗಿದ್ರೆ, ನೇಚರ್ ಅದು ಜನನ ಚೇತನನೋ, ಚೇತನ ಅಂದ್ರೆ ಪರಮಾತ್ಮ ಆಯಿತು, ಜಡ ಅಂದ್ರೆ ಅದು ಸೆಲ್ಫ್ ಕಂಪ್ಷನ್ ಕೆಪಾಸಿಟಿ ಅದಕ್ಕಿಲ್ಲ. ಇಲ್ಲಿರೋದು ಮಾಡಲಿಕ್ಕೆ ಚೇರ್ ಏನೂ ಮಾಡಲಿಲ್ಲ ಅಂತ ಹೇಳೋ ನಾವು, ಪ್ರಕೃತಿ ಮಾಡುತ್ತೆ ಅಂತ ಹೇಳಿದ್ರೆ ಮೂಢನಂಬಿಕೆ ಆಗಲಿಲ್ವ ಆಗಿದ್ರೆ ಅದು ಸರಿಯಲ್ಲ. ಅದನ್ನೇ ಪರಮಾತ್ಮ ವಿವರಣೆ ಕೊಡ್ತಾ, ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನು ಮಾಶ್ರಿತಂ ಪರಂಭಾವಮಜಾನಂತಹ ಮಮ ಭೂತ ಮಹೇಶ್ವರಂ. ನನ್ನ ಭೂತ ಮಹೇಶ್ವರವಾದ ಸ್ವರೂಪವನ್ನ, ವಿಶಿಷ್ಟವಾದ ಹಿರಿಮೆಯನ್ನ ಸಾಮಾನ್ಯ ಅಂತ ಭಾವಿಸಿ ಅವರು ತಪ್ಪು ತಿಳ್ಕೊಂಡು ಹಾಳಾಗಿ ಹೋಗ್ತಾರೆ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಶಿಷ್ಟವಾದಂತಹ ಭಗವಂತನ ದೇಹದ ಪರಿಚಯದ ಒಂದು ಭಾಗ ಇಲ್ಲಿ ಕಾಣ್ತಾ ಇದೆ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡು ಕೃಷ್ಣರನ್ನ ನಮ್ಮಂತೆ, ರಾಮ ನಮ್ಮಂತೆ ತಿಳ್ಕೊಳ್ಬಾರದು. ಅದಕ್ಕೆ ಭಗವಂತ ಹೇಳಿದ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋವೇತ್ಯ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ನನ್ನ ಜನ್ಮ ದಿವ್ಯ, ನನ್ನ ಕರ್ಮ ದಿವ್ಯ ಅಂತ ತಿಳ್ಕೊಂಡ್ರೆ ಮುಕ್ತಿ ಆಗುತ್ತೆ ಹೊರತು, ನನ್ನ ನಮ್ಮಂತೆನೆ ಕೃಷ್ಣ ಇದ್ದಾನೆ ಅಂತ ತಿಳ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದರ ವಿವರಣೆ ಹಾಗಿದ್ರೆ ಅವರ ಪರಿಸ್ಥಿತಿ ಏನಾಗುತ್ತೆ ಅಂತ ಭಗವಂತ ಹೇಳುತ್ತಾರೆ. ಅವರೆಲ್ಲ ಎಂಥವರು? ಮೋಘಾಶಾಹ ಮೋಘ ಕರ್ಮಾಣಃ ಮೋಘ ಜ್ಞಾನಾಹ ವಿಚೇತಸಃ. ಅಷ್ಟೇ ಅಲ್ಲ, ರಾಕ್ಷಸೀಂ ಆಸು ಮೋಹಿನಿ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಹ. ಎರಡು ಶ್ಲೋಕದಲ್ಲಿ ಅಸುರ ಸಂಪತ್ತಿನ ವಿವರಣೆಯನ್ನು ಕೊಟ್ಟು 16ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಇಲ್ಲಿ ಆಸುರಿ ಭಾವ ಅಂತ ಕರೆದ, 16ನೇ ಅಧ್ಯಾಯಕ್ಕೆ ದೈವಾಸುರ ಸಂಪತ್ ವಿಭಾಗ ಯೋಗ ಅಂತಾನೆ ಹೇಳ್ತಾರೆ. ವಿಸ್ತಾರವಾಗಿ ಅಲ್ಲಿ ಹೇಳ್ತಾರೆ, ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ? ಮೋಘಾಶಾಹ ಮೋಘ ಕರ್ಮಾಣಃ ಮೋಘ ಜ್ಞಾನಾಹ ವಿಚೇತಸಃ. ಮೋಘಾಶಾಹ ಈ ಪದ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೋಘ ಅಂದ್ರೆ ನಮಗೆ ಮೋಘ ಶಬ್ದ ಅರ್ಥನೇ ಗೊತ್ತಿಲ್ಲ, ಅಮೋಘ ಪ್ರಾರಂಭ ಅಂತ ಹಾಕಿಬಿಟ್ಟಿರ್ತಾರೆ ಯಾವುದೋ ಒಂದು ಸಿನಿಮಾ ನಾಟಕಗಳನ್ನು. ಇವತ್ತಿನ ಅಮೋಘ ಪ್ರಾರಂಭ ಏನರ್ಥ? ಅರ್ಥ ಏನೋ ಹೇಳಲು ಅಮೋಘ ಅಮೋಘ ಎಂದು ಬಿಡ್ತಾನೆ ಅಷ್ಟೇ, ಗ್ರ್ಯಾಂಡ್ ಗಾಲ ಏನನ್ನು ಶುರು ಮಾಡ್ತಾನೆ. ಅಮೋಘ ಅಂದ್ರೆ ಏನು? ಸಂಸ್ಕೃತದಲ್ಲಿ ಮೋಘ ಅಂದ್ರೆ ವ್ಯರ್ಥ ಅಂತ ಅರ್ಥ. ಅಮೋಘ ಅಂತ ಕೇಳಿದ್ರೆ ಸಾರ್ಥಕ ಅಂತ ಅರ್ಥ. ವ್ಯರ್ಥ ಸಾರ್ಥಕ ಹಿಂದೆ ಬಂದಿದೆ. ಅಘಾಯುರು ಇಂದ್ರಿಯ ರಾಮೋ ಮೋಹಂ ಪಾರ್ಥ ಸಜೀವತಿ. ಮೂರನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ, ಯಾವನು ಜಗಚ್ಚಕ್ರವನ್ನ ಅರ್ಥ ಮಾಡಿಕೊಂಡು ಅದರಂತೆ ಬದುಕೋದಿಲ್ಲ ಅವನ ಜೀವನ ಮೋಹ ಜೀವನ ಅಂತ ಕರೀತಾನೆ. ಮೋಹ ಜೀವನ ಅಂದ್ರೆ ವೇಸ್ಟ್ ಅಂತ. ಅವನ ಜೀವನ ಪರೀಕ್ಷೆಗೆ ಅಂತ ಕುತ್ಕೊಂಡ, ಯಾವುದೋ ಊರಲ್ಲಿ ದೂರ ದೂರಲ್ಲಿ 3 ವರ್ಷ ಕಳೆದ, ಬರ್ತಾ ಬರೀ ಕೈಯಲ್ಲಿ ಫೇಲ್ ಆಗಿ ಬಂದ, 3 ವರ್ಷ ಏನ್ ಮಾಡಿದ? ವೇಸ್ಟ್ ಮಾಡಿದ ಅಂತ ಕರೀತಾನೆ. ಅದು ವೇಸ್ಟ್ ಅಂದ್ರೆ ಮೋಘ ಅಂತ. ಇವರೆಲ್ಲ ಏನಾಗ್ತಾರೆ ಗೊತ್ತೇನು ಅರ್ಜುನ? ಬಿಕಾಟ್ ಕೆಲಸ ಮಾಡಿರಬಹುದು ಇವರೆಲ್ಲ ಕೂಡ, ಅವ್ರೇನಾಗ್ತಾರೆ? ಮೋಘಾಶಾಹ ಮೋಘ ಕರ್ಮಾಣಃ. ಯಾರು ದೇವರನ್ನ ನಂಬೋದಿಲ್ಲ, ನನ್ನನ್ನು ತಪ್ಪು ತಿಳಿತಾರೆ, ಅವರೆಲ್ಲರ ಆಶೆಗಳೆಲ್ಲ ವ್ಯರ್ಥವಾಗುತ್ತವೆ ಅಂತ. ಯಾವ ಆಶೆನೂ ಇಡೋದಿಲ್ಲ ಅವರ ಆಶೆಗಳು, ಅಂದ್ಕೊಂಡಿದ್ಯಾವುದೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ದೇವರನ್ನ ಯಾರು ಒಪ್ಪಿಲ್ಲ ಅವರ ಆಸೆ ಯಾವುದೂ ಈಡೇರೋದಿಲ್ಲ. ದುರ್ಯೋಧನೇ ಸಾಕ್ಷಿ ಅದಕ್ಕೆ. ಅವನಿಗೇನು ಆಸೆ ಇತ್ತು? ರಾಜ್ಯ ಬೇಕು ಅಂತ ಆಸೆ ಇತ್ತು, ಪಾಂಡವರು ಭಿಕ್ಷೆ ಬೇಡಬೇಕು ಅಂತ ಆಸೆ ಇತ್ತು, ಅವರು ಸಾಯಬೇಕು ಅಂತ ಆಸೆ ಇತ್ತು, ಏನೇನೂ ಆಗಲಿಲ್ಲ, ಎಲ್ಲ ವಿರುದ್ಧನೇ ಆಗೋಯ್ತು. ಅವನ ಆಸೆ ಒಂದು ಈಡೇರಲಿಲ್ಲ. ಸರ್ವ ತನ್ನ ವಂಶ ನಿರ್ವಂಶ ಮಾಡ್ಕೊಂಡು ಸಾಯ್ತಾನೆ ದುರ್ಯೋಧನ. ಆದರೆ ಅವನಿಗೇನು ಅರ್ಥ ಆಗಿದ್ದಿಲ್ಲ. ಮೊದಲು ಒಂದು ಸ್ಟೇಜ್ ಇತ್ತಲ್ಲ, ಅವನು ನೆರೆದು ಬಿಟ್ಟ, ಸಾಕಷ್ಟು ನೆರೆದ, ಪಾಂಡವ ರಾಜ್ಯನೇ ತಾನು ತಗೊಂಡು ಬಿಟ್ಟ. ನೋಡಿದ್ರ ನನ್ನ ಮೋಘಾಶೆ ಅಲ್ವಲ್ಲ, ಕೃಷ್ಣ ತಪ್ಪು ಹೇಳಿದ್ದಾನೆ, ಎಷ್ಟು ಆಸೆ ಬಂತು ನೋಡಿ ನನಗೀಗ, ನನ್ನ ಆಸೆ ಈಡೇರಲಿಲ್ಲ, ಜೂಜಾಡದೆ ರಾಜ್ಯ ಬಂತು, ಆಸೆ ಈಡೇರಿತ್ತಲ್ಲ. ಇದು ಅವನ ಯೋಚನೆ, ಇದು ಆಸೆ ಪೂರ್ತಿ ಮಾಡಿಕೊಂಡ ಲಕ್ಷಣ ಅಲ್ಲ ಅಂತ ಭಗವಂತ ಹೇಳಿದ್ದ. ಕಡತ ಭ್ರಷ್ಟಾಚಾರ ಮಾಡೋನಿದ್ದಾನೆ ಅವನೇನು, ಮನೆಗಳ ನೋಟ್ ಕಂತೆ ತರ್ತಿರ್ತಾನೆ, ಕಂತೆಗಳನ್ನೇ ತರ್ತಾನೆ ಮನೆಗೆ, ಸಂಬಳ ಪಾಪ 20-30 ಸಾವಿರ, ಅದಕ್ಕೆ ಲಿಮಿಟೇ ಇಲ್ಲ, ಲಕ್ಷಗಟ್ಟೆ ಹೊಡ್ಕೊಂಡ್ಬರ್ತಿರ್ತಾನೆ. ಸಂಬಳ ಅನ್ಕೊಂಡ್ರೆ ಆಗ್ತಿತ್ತೇನ್ರಿ, ಬುದ್ಧಿ ಇಲ್ಲ, ಹೇಗೆ ತಂದಿದ್ದೇನೆ ಅಂದ್ಕೊಂಡಿದ್ದೆಲ್ಲ ಮಾಡಿಬಿಟ್ಟೆ ಅಂತ ಹೇಳ್ತಾ, ಅಂದ್ಕೊಂಡಿದ್ದೆಲ್ಲ ಮಾಡಿಬಿಟ್ಟೆ ನಾನೀಗ. ನಮ್ಮ ಪ್ರಕಾರ ಮೋಘಾಸನ ಅಲ್ವಲ್ಲ ಅಂತ ನಮ್ಮ ಪ್ರಶ್ನೆ. ಭಗವಂತ ಹೇಳ್ತಾನೆ, ತಪ್ಪು ತಿಳ್ಕೊಂಡಿದ್ದೀರಿ. ದುರ್ಯೋಧನ ರಾಜ್ಯ ಆಳಿದ, ಕಿತ್ತುಕೊಂಡ ಎಷ್ಟು ದಿವಸ? 13 ವರ್ಷ. ಆಮೇಲೆ ಏನಾಯ್ತು? ಎಲ್ಲ ಕಳ್ಕೊಂಡ್ಬಿಟ್ಟು. ಇಲ್ಲಿ ಮೋಘಾಸ ಅಂದ್ರೆ ಆ ಕಾಲಕ್ಕೆ ಸಿಗೋದಿಲ್ಲ ಅಂತಲ್ಲ, ಫೈನಲಿ ಅವನು ಹಾಳಾಗ್ತಾನೆ ಅಂತ. ಫೈನಲಿ ಹಾಳಾಗ್ತಾನೆ. ನಮಗೆ ಆ ಯೋಚನೆ ಮಾಡಬೇಕು ಯಾವಾಗಲೂ ಕೂಡ. ಇವತ್ತು ಎಂಜಾಯ್ ಮಾಡೋದು ಮುಖ್ಯ ಅಲ್ಲ, ಮುಂದೆ ಏನಾಗುತ್ತೆ ಯೋಚನೆ ಮಾಡಬೇಕು ಅವರ ಜೀವನದಲ್ಲಿ. ಅದಕ್ಕೆ ಟ್ರಾಜಿಡಿ ಕಾಮಿಡಿ ಅಂತ ಕರೀತಾರಲ್ಲ. ಹಾಗೆ ಸಾಮಾನ್ಯವಾಗಿ ಹೀರೋನ್ ಲೈಫ್ ಮೊದಲು ಟ್ರಾಜಿಡಿ, ಹಾಗನ್ನಬಾರದು ಲೋಕದೃಷ್ಟಿಯೊಳಗೆ. ಕೊನೆಗೆ ಅವನು ಆನಂದ ಪಡ್ತಾನೆ. ಈ ಸಿನಿಮಾಗಳಲ್ಲಿ ಮೆರೆಯೋದು ವಿಲನ್ನು, ಕಷ್ಟಪಡೋದು ಹೀರೋ, ಆದರೆ ಜಯಗಳಿಸೋದು ಹೀರೋ. ಪುಣ್ಯ ಸಿನಿಮಾಗಳು ಚೇಂಜ್ ಮಾಡಿಲ್ಲ ಇನ್ನೂ ಕೂಡ ಪಾಪ. ಮುಂದೆ ಅಂತ ಸಿನಿಮಾ ಬರುವುದು ಹೇಳೋಕ್ಕಾಗೋದಿಲ್ಲ. ಸದ್ಯಕ್ಕಂತೂ ಏನೇ ಪ್ರಸಂಗ ಬರಲಿ, ಸಿನಿಮಾ ತೆಗೆದ ಗೂಂಡ ಆಗಿರ್ಲಿಬೇಕಾರೆ, ಗೂಂಡ ಸಿನಿಮಾ ತೆಗೆದ್ರು ಕೂಡ ಅಲ್ಲಿ ಗೂಂಡ ಸಾಯ್ಬೇಕು, ಹಾಗೆ ಸಿನಿಮಾ ತೆಗಿತಾನೆ. ಹೀರೋನೇ ಗೆಲ್ಲಬೇಕು. ಇದು ನಿಜವಾದ ಮ್ಯಾಜಿಕ್ ಇದು. ಒಂದು ಅದರ ಮೌಲ್ಯ ಹೇಗೆ ತುಂಬಿಕೊಂಡಿದೆ ನೋಡಬೇಕು ನಾವು. ಅನ್ನೋಯಿಂಗ್ಲಿ ಇವತ್ತು ನಾವು ಪ್ರೆಸೆಂಟ್ ಮಾಡೋದು ಮನಸ್ಸು ಒಪ್ಪೋದಿಲ್ಲ. ಅದನ್ನು ನಾವು ಕೆಟ್ಟದ್ದು ಗೆತ್ತು ಅಂತ ಹೇಳೋದಕ್ಕೆ ಮನಸ್ಸು ಬರೋದಿಲ್ಲ. ಕೆಟ್ಟದ್ದು ಸೋಲಲೇಬೇಕು ಅಂತ ನಿಯಮ ಉಂಟು. ಒಳ್ಳೆಯದು ಸೋಲಬಾರದು, ಗೆಲ್ಲಲೇಬೇಕು. ಅದು ಒಂದು ಮಧ್ಯೆ ಮಧ್ಯೆ ಹೆಚ್ಚು ಕಡಿಮೆ ಆಗ್ಬೋದು, ಅದು ದೊಡ್ಡದಲ್ಲ. ಅದಕ್ಕೆ ಫೈನಲ್ ಟ್ರಾಜಿಡಿ ಕಾಮಿಡಿ ಅಂತ ಕರೆಯೋದು ಮಧ್ಯೆ ಮಧ್ಯೆ ನೋಡಿ ಅಲ್ಲ, ಎಂಡ್ ನೋಡಿ ಕರೀತಾರೆ. ಯಾವಾಗಲೂ ಕೂಡ ಎಂಡ್ ನೋಡಿದ ಮೇಲೆ ಟ್ರಾಜಿಡಿನೋ ಕಾಮಿಡಿನೋ. ಇವರ ಜೀವನ ಯಾವಾಗಲೂ ಟ್ರಾಜಿಡಿ ಆಗುತ್ತೆ ಹೊರತು ಕಾಮಿಡಿ ಆಗೋ ಚಾನ್ಸಸ್ಸೇ ಇಲ್ಲ. ಮತ್ತೆ ಹೇಳ್ತಾರೆ, ಜೀವನದೊಳಗೆ ಮೋಘಾಶಾಹ ಮೋಘ ಕರ್ಮಾಣಃ, ಅವರ ಕರ್ಮಗಳೆಲ್ಲ ವ್ಯರ್ಥವಾಗುತ್ತೆ ಅಂತ ಹೇಳುತ್ತಾರೆ. ಕರ್ಮಗಳೆಲ್ಲ ವ್ಯರ್ಥವಾಗುತ್ತೆ. ಈ ನಾವು ಯೋಚನೆ ಮಾಡಬೇಕು. ದೇವರನ್ನು ಒಪ್ಪೋದಿಲ್ಲ. ಅದಕ್ಕೆಲ್ಲ ಹೇಳ್ತಾರೆ, ಏನ್ರಿ ಎಂತ ಎ ಕ್ಲಾಸ್ ಜೆಂಟ್ಲ್ಮನ್ ಅವನ ಹೇಳಿದ್ರು, ಎ ಕ್ಲಾಸ್ ಜೆಂಟ್ಲ್ಮನ್, ಏನ್ ಮಾಡ್ತಾನೆ ಕೆಲಸ, ಏ ವಂಡರ್ಫುಲ್ ಅಂತ ಹೇಳಿಬಿಡ್ತಾರೆ. ದೇವರನ್ನ ಒಪ್ಪೋದಿಲ್ಲ, ಎ ಕ್ಲಾಸ್ ಜೆಂಟ್ಲ್ಮನ್ನು ದೇವ್ರನ್ನ ಒಪ್ಪೋದಿಲ್ಲ. ಶಾಸ್ತ್ರ ಹೇಳುದು, ದೇವ್ರನ್ನ ಒಪ್ಪದೇ ಹೋದ ಮೇಲೆ ನೀನು ಜೆಂಟ್ಲ್ಮನ್ ಅಲ್ಲ, ಮ್ಯಾನೇ ಅಲ್ಲ. ಫಸ್ಟ್ ಆಫ್ ಆಲ್ ನೀನು ಮನುಷ್ಯ ಪಶು ಅಂತ ಕರೀತಾರೆ, ನೀನು ಮನುಷ್ಯನೇ ಅಲ್ಲ. ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗಲ್ಲ. ಇವತ್ತು ನಾವು ಮಕ್ಕಳನ್ನು ಹಾಗೆ ತಯಾರು ಮಾಡ್ತಿರೋ, ಎಲ್ಲವನ್ನು ಹೇಳ್ಕೊಡ್ತೇವೆ, ದೇವ್ರ ಬಗ್ಗೆ ಏನೇನು ಹೇಳ್ಕೊಡೋದಿಲ್ಲ. ದೇವರಿದ್ದಾನೆ, ನಮ್ಮ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಒಂದಿದೆ. ಈ ಎಚ್ಚರವನ್ನು ಕೊಟ್ಟರೆ ಅವನು ಖಂಡಿತ ಒಂದಲ್ಲ ಒಳ್ಳೆಯವನಾಗೇ ಬಿಡ್ತಾನೆ. ಆದರೆ ನಾವು ಹೇಳ್ತಾನೆ ಇಲ್ಲ, ಆದ್ದರಿಂದ ಅವನ ಜೀವನ ಏನಾಗುತ್ತೆ ನಾಳೆ? ಮೋಘ ಕರ್ಮಾಣಃ, ಏನೇನು ತರುತ್ತೋ ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾನೆ ಅಂತ ಅರ್ಥ. ಕೋಟಿ ಕೋಟಿ ಗಟ್ಟಲೆ ಸಾಮ್ರಾಜ್ಯ ಹಾಳು ಮಾಡ್ಕೊತಾನೆ. ಸಾರ್ಥಕ ಆಗೋದೆ ಸುಧಾಮ, ಬರೀ ಅವಲಕ್ಕಿಯಿಂದ ಏನೇನು ಕಂಡುಬಿಟ್ಟ, ಬರೀ ಅವಲಕ್ಕಿ ಅಷ್ಟೇ, ಅವನು ಸಿಗದಿದ್ದೇ ಇಲ್ಲ. ದುರ್ಯೋಧನ ಎಲ್ಲ ಇತ್ತು, ಎಲ್ಲ ಕಳ್ಕೊಂಡು ಬಿಟ್ಟು. ಮೋಘ ಕರ್ಮಾಣಃ, ಪರಮಾತ್ಮ ಹೇಳ್ತಾನೆ ಅವನು ಯಜ್ಞ ಮಾಡಲಿ, ಯಾಗ ಮಾಡಲಿ, ದಾನ ಮಾಡಲಿ, ತೀರ್ಥಯಾತ್ರೆ ಮಾಡಲಿ, ಏನೆಲ್ಲ ಮಾಡಲಿ, ಟೋಟಲಿ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಡ್ತಾನೆ. ಟೋಟಲಿ ವೇಸ್ಟ್ ಆಗುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಮಾಡ್ತೇವೆ ಕರ್ಮ, ಕರ್ಮ ಮಾಡ್ತೇವೋ ಬಿಡ್ತೇವೋ ಮೊದಲನೇದು, ಆದರೆ ಬಿಟ್ಟ ಮೇಲಂತೂ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಮಾಡಿದ ಮೇಲೂ ಕೂಡ ಅದು ಈ ರೀತಿ ದೇವರಿದ್ದಾನೆ ಅಂತ ತಿಳ್ಕೊಂಡು ಮಾಡದೆ ಹೋದರೆ ಅದೆಲ್ಲ ವ್ಯರ್ಥವಾಗುತ್ತೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಕೂತ, ಏನೂ ಬರೆಯಲಿಲ್ಲ, ಫೇಲು. ಇನ್ನೊಬ್ಬರು ಬರದ, ಬರೀ ಮನೆಗೆ ಹೋಯ್ದುಬಿಟ್ಟ, ಅವನು ಫೇಲೇ. ಬರದ ಮನೆಗೆ ಹೋಯ್ದ ಆನ್ಸರ್ ಸ್ಕ್ರಿಪ್ಟ್ನ, ಅವನು ಫೇಲು. ಬರೆದೇ ಇದ್ದವನು ಫೇಲೇ. ಮನೆಗೆ ಯಾಕೆ ಹೋಯ್ತಾನೆ ಗೊತ್ತೇನು? ಇನ್ನೊಂದು ರೇಟರ್ ಇದ್ದಾನೆ ಅಂತ ಗೊತ್ತಿಲ್ಲ, ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೆಲ್ಲ ಏನದು? ವ್ಯಾಲ್ಯೂಯೇಷನ್ ಮಾಡೋದು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ದೇವ್ರು ಫಲ ಕೊಡೋದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಮನೆಗೆ ಹೋಯ್ದುಬಿಟ್ರೆ ನಮಗೆ ಕರ್ಮ ಅಂತ ಹೇಳ್ಕೊಂಡ್ರೆ ಹಾಗಾಗುತ್ತೆ. ದುರ್ಯೋಧನ ಪುಂಡರೀಕ ಯಾಗವನ್ನು ಮಾಡ್ತಾನೆ. ಅನೇಕರಿಗೆ ಗೊತ್ತಿರಬೇಕು, ಪುಂಡರೀಕ ಯಾಗವನ್ನು ಮಾಡ್ತಾನೆ. ಪಾಂಡವರು ರಾಜಸೂಯ ಯಾಗವನ್ನು ಮಾಡ್ತಾರೆ. ಅವರು ವನಕ್ಕೆ ಹೋದ ಮೇಲೆ ದುರ್ಯೋಧನ ಪುಂಡರೀಕ ಯಾಗವನ್ನು ಮಾಡ್ತಾನೆ. ತಮಾಷೆ, ಎರಡು ಯಾಗಗಳು ಎಂಥ ಯಾಗಗಳು ಅಂದರೆ ಮಹಾಭಾರತದಲ್ಲಿ ಹೇಳ್ತಾರೆ, ಎರಡು ಈಕ್ವಿವೆಲೆಂಟ್ ಅಂತ ಕರೀತಾರೆ. ರಾಜಸೂಯ ಯಾಗಕ್ಕೆ ಏನು ಫಲ ಇದೆಯೋ ಅಂಥದ್ದೇ ಫಲ ಪುಂಡರೀಕ ಯಾಗಕ್ಕೆ. ಪುಂಡರೀಕ ಯಾಗ ಅಂದರೆ ಪುಂಡರೀಕಾಕ್ಷನ ಯಾಗ ಅದು ಒಂದು. ಅಂಥ ಯಾಗವನ್ನು ದುರ್ಯೋಧನ ಮಾಡ್ತಾನೆ. ಆದರೆ ಪಾಂಡವರು ರಾಜಸೂಯ ಯಾಗವನ್ನು ಮಾಡಿ ವಿಶ್ವದ ಚಕ್ರವರ್ತಿಗಳಾಗಿಬಿಟ್ರು. ದುರ್ಯೋಧನ ಪುಂಡರೀಕ ಯಾಗ ಮಾಡಿದನಲ್ಲ, ಒಂದು ವರ್ಷದೊಳಗೆ ವಂಶ ಪೂರ್ತಿ ಕಳ್ಕೊಂಡು ಸತ್ತು ಹೋಗಿಬಿಡ್ತಾರೆ, ಸೀದಾ ತಪಸ್ಸಿಗೆ ಹೋಗಿಬಿಡ್ತಾರೆ. ಒಂದು ವರ್ಷದೊಳಗೆ ಎಲ್ಲ ಟೋಟಲ್ ಡಿಸ್ಟ್ರಕ್ಷನ್ ಅದು ಒಂದು. ಯಾತಕ್ಕೆ ಹೀಗಾಯಿತು ಅಂತ ಪ್ರಶ್ನೆ. ಪಾಂಡವರು ರಾಜಸೂಯಾಗ ಮಾಡಿದರು, ಕೃಷ್ಣರನ್ನು ಕರೆದರು, ಅಗ್ರ ಪೂಜೆ ಮಾಡಿದರು, ಕೃಷ್ಣಾರ್ಪಣ ಅಂತ ಹೇಳಿದರು, ಅವರು ವಿಶ್ವದ ಚಕ್ರವರ್ತಿಗಳಾಗಿಬಿಟ್ರು. ದುರ್ಯೋಧನ ಏನು ಮಾಡಿದ ಗೊತ್ತೇನು? ಪುಂಡರೀಕ ಯಾಗವನ್ನು ಮಾಡಿದ. ಪುಂಡರೀಕ ಯಾಗವನ್ನು ಮಾಡಿದ, ಅದಕ್ಕೆ ಯಾರಿಗೆ ಇನ್ವಿಟೇಷನ್ ಇಲ್ಲ ಗೊತ್ತಾ? ಪುಂಡರೀಕಾಚಾರ್ಯ ಇನ್ವಿಟೇಷನ್ ಇಲ್ಲ, ಕೃಷ್ಣರಿಗೆ ಇನ್ವಿಟೇಷನ್ ಇಲ್ಲ. ತಮಾಷೆ ಲೆಕ್ಕ ಹಾಕಿರಿ, ಹೇಗಿರಬೇಕು ಅವನ ಜೀವನ? ಅದಕ್ಕೇನಾಯಿತು? ಒಂದು ವರ್ಷಕ್ಕೆ ಸತ್ತೋದ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪುಂಡರೀಕಾಕ್ಷನನ್ನು ಬಿಟ್ಟಂತ ಪುಂಡರೀಕ ಯಾಗ ಅಂದ್ರೆ ಏನರ್ಥ ಅದಕ್ಕೆ? ಮತ್ತೆ ಪುಂಡರೀಕಾಕ್ಷನ ಭಕ್ತರು ಪಾಂಡವರು, ಅವರಿಗೆ ಇನ್ವಿಟೇಷನ್ ಇಲ್ಲ. ಉಳಿದೆಲ್ಲ ಕೂಡ ಕೃಷ್ಣಾರ್ಪಣ ಬುದ್ಧಿ ಇಲ್ಲ, ನಾನು ಮಾಡ್ತೇನೆ ಇಷ್ಟೇ. ಅವನ ಉದ್ದೇಶ ಏನಿತ್ತು ಗೊತ್ತಾ? ಪಾಂಡವರು ರಾಜಸೂಯಾಗ ಮಾಡಿದ್ರು, ನಾನು ಪುಂಡರೀಕ ಯಾಗ ಮಾಡಿದೆ ಅಷ್ಟೇ. ಈ ಮಾತು ಹೇಳಿದ್ದಕ್ಕೆ ಅಸೂಯೆ ಅಂತ ಕರೆದಿತ್ತು. ಅಸೂಯೆ, ಇದಿದ್ದವರಿಗೆ ಎಂದು ಸಿದ್ಧಿ ಬರೋದಿಲ್ಲ. ಅರ್ಜುನಿಗೆ ಅದು ಇಲ್ಲ, ಆದ್ದರಿಂದ ಅಷ್ಟು ಮೇಲೆ ಹೋದ. ಇಡೀ ಪಾಂಡವರ ಜೀವನದಲ್ಲಿ ನೋಡಿ, ದುರ್ಯೋಧನ ಮಾಡ್ತಾನೆ ಅಂತ ಅವ್ರು ಏನು ಮಾಡ್ಲಿಕ್ಕೆ ಹೋಗಲಿಲ್ಲ, ತಾವು ಏನು ಮಾಡೋಕ್ಕೋ ಮಾಡ್ತಾ ಹೊರಟ್ರು ಅಷ್ಟೇ. ದುರ್ಯೋಧನ ಆಗಲ್ಲ, ಪಾಂಡವರು ವಾಚ್ ಮಾಡ್ತಾನೆ ಇದ್ದ, ಅವ್ರು ಸಭೆ ಕಟ್ಟಿಸಿದ್ರು ತಾನೇ ಸಭೆ ಕಟ್ಟಿಸಿದ, ಯುದ್ಧ ಮಾಡಿದ್ರು ಜೂತ ಯುದ್ಧ ಮಾಡಿದ, ಬೇರೆ ದಾರಿಯಲ್ಲಿ ಒಳ್ಳೇದು ಬರಲಿಲ್ಲ ಅವನಿಗೆ. ಅದೇ ರೀತಿಯಲ್ಲಿ ಯಾಗ ಮಾಡಿದ್ರು ತಾನೂ ಯಾಗ ಮಾಡಿದ, ಆದ್ರೆ ಫಲಿತಾಂಶ ಏನು? ಅವ್ರು ಕೃಷ್ಣನ್ ಇಟ್ಕೊಂಡು ಮಾಡಿದ್ರು, ಕೃಷ್ಣನ್ ಬಿಟ್ಟು ಮಾಡಿದ, ಇಷ್ಟೇ. ಏನ್ ಪ್ರಯೋಜನ ಅದರಿಂದ? ಈ ಮಾತು ಅರ್ಥ ಮಾಡಿಕೊಂಡ್ರೆ ಮೋಘಾಶಾಹ ಮೋಘ ಕರ್ಮಾಣ, ಈ ಮಾತನ್ನು ಸರಿಯಾಗಿ ಯೋಚನೆ ಮಾಡಬೇಕು. ನಾವು ಸ್ನಾನ ಸಂಧ್ಯಾವನ್ನೇ ಮಾಡ್ತೇವೋ ಬಿಡ್ತೇವೋ ಇಂಪಾರ್ಟೆಂಟ್ ಅಲ್ಲ. ಮಾಡಿದ ಮೇಲೆ ಕೃಷ್ಣನ ಅರ್ಪಣೆ ಕಾನ್ಸೆಪ್ಟ್ ಇಲ್ಲದೆ ಹೋದರೆ, ಮಾಡದೆ ಹೋದರೆ ಎಷ್ಟು ತಪ್ಪೋ ಅಷ್ಟೇ ತಪ್ಪಾಗುತ್ತೆ. ಲೆಕ್ಕಕ್ಕೇನು ಬೇಕಾದಷ್ಟಿದೆ ಬರೆದಿದ್ದು, ಆದರೆ ಎಲ್ಲ ಇನ್ವ್ಯಾಲಿಡ್ದು, ಉಪಯೋಗಕ್ಕೆ ಬರೋದಿಲ್ಲ. ಮೋಘ ಕರ್ಮಾಣ, ಇನ್ನು ಮಾಡಬೇಕು ಫಸ್ಟು. ಆದರೆ ಕೃಷ್ಣನಿಗೆ ಅರ್ಪಣೆ ಮಾಡದೆ ಹೋದರೆ ಏನೇನೂ ಮಹತ್ವ ಇಲ್ಲ ಅದಕ್ಕೆ. ಮೋಘಾಶಾಹ ಮೋಘ ಕರ್ಮಾಣ ಮೋಘ ಜ್ಞಾನಾಹ. ಇನ್ನೊಂದು ಆಶ್ಚರ್ಯ ಗೊತ್ತಾ, ದುಷ್ಟರು ಸಾಮಾನ್ಯ ಇಂಟೆಲಿಜೆಂಟ್ ಆಗಿರ್ತಾರೆ. ದುಷ್ಟರು ದಡ್ಡರಿರೋದಿಲ್ಲ, ಭಾರಿ ಬ್ರೈಟ್ ಇರ್ತಾರೆ ಅವರು. ಸಾಮಾನ್ಯವಾಗಿ ದಡ್ಡ ದುಷ್ಟನಾಗೋ ಚಾನ್ಸಸ್ ಭಾರಿ ಕಡಿಮೆ, ದಡ್ಡ ದುಷ್ಟನಾಗೋ ಚಾನ್ಸಸ್ ಕಡಿಮೆ. ಬುದ್ಧಿವಂತನೇ ದುಷ್ಟನಾಗಿರೋರು. ತುಂಬ ಒಳ್ಳೆಯವನು ಭಾರಿ ಬ್ರೈಟ್ ಆಗಿರ್ತಾರೆ, ತುಂಬ ಕೆಟ್ಟವನು ಭಾರಿ ಬ್ರೈಟ್ ಆಗಿರ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ, ಅವ್ರು ಹಾಗಿದ್ದ ಏನ್ರಿ ಪಂಡಿತ್, ಎಂಥ ಪಂಡಿತರು ಪಟ 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 ಅಂತಾರೆ, ಎಂಥ ವಾಕ್ಯಾರ್ಥದಲ್ಲಿ ಏನು ಎಂಥವನು ಮುಗಿಸಿಬಿಡ್ತಾರೆ ಕಥೆನ. ಅಂಥವನ ಗತಿ ಅಂದರೆ, ನೀನು ದೇವರನ್ನು ನಂಬಿಲ್ಲ ಅಂದರೆ ನಿನ್ನ ಜ್ಞಾನವೆಲ್ಲ ಮೋಘ ಜ್ಞಾನ ವಿಚೇತ ಸಹ, ಎಲ್ಲ ವ್ಯರ್ಥ ಜ್ಞಾನ. ಪರೋಪದೇಶ ಪಾಂಡಿತ್ಯಂ ಅಂತಾರಲ್ಲ ಹಾಗೆ, ಕೆಲಸಕ್ಕೆ ಬಾರದ ಪಾಂಡಿತ್ಯ ತಗೊಂಡು ಏನು ಮಾಡಬೇಕು ಅಂತ ಹೇಳ್ತಾರೆ. ಕೆಲಸಕ್ಕೆ ಬಾರದ ಪಾಂಡಿತ್ಯ ಏನು ಉಪಯೋಗಕ್ಕೆ ಬರೋದೇ ಇಲ್ಲ. ಕೆಲವರು ಇರ್ತಾರೆ ಬೆಳೆಸಿಬಿಡ್ತಾನೆ, ಏನು ಚೆನ್ನಾಗಿಲ್ಲ ಅಡುಗೆ, ವೇಸ್ಟು. ಏನೇ ಹೀಗೆ ಮಾಡಿದ್ದೆ ಅಂದರೆ, ಏನು ಸರ್ ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟು ಗೊತ್ತಾ, 50 ಕಡೆ ಮಾಡಿದ್ದೇನೆ, ಎಲ್ಲರೂ ನನ್ನ ಬಿಟ್ಟರೆ ಇಲ್ಲ ಸಮಾನಿಲ್ಲ ಅಂತ ಹೇಳ್ತಾರೆ. ಸರ್ಟಿಫಿಕೇಟ್ ತೋರಿಸಲೇಬೇಕಾದ್ರೆ ಇವನೇ ಬರ್ಕೊಂಡು ಸೈನ್ ಮಾಡಿಸಿರ್ತಾನೆ ಪಾಪ. ನೋಡಿದ್ರೆ ಎಷ್ಟು ಬರೆದಿದ್ದೆ ನಾನೀಗ, ನನಗೆ ಹೇಳ್ತಿರಲ್ಲ ನೋಡಯ್ಯ, 1,000 ಇರಲಿ, ಅಡುಗೆ ಚೆನ್ನಾಗಿಲ್ಲ ಅಷ್ಟೇ. ನಿನ್ನ ಸರ್ಟಿಫಿಕೇಟ್ ಹೇಳಿ ಅಡುಗೆ ಚೆನ್ನಾಗಾಗೋ ಚಾನ್ಸಸ್ ಇಲ್ಲ, ನೀ ಇವತ್ತು ಸರಿಯ ಮಾಡಿಲ್ಲ ಮುಗಿದೋಯ್ತು ಅಷ್ಟೇ. ಇವತ್ತು ಮೋಘ ಜ್ಞಾನ ಏನು ತಿಳುವಳಿಕೆ ಇದ್ರೆ ಏನಂತೆ, ಅದು ವೇಸ್ಟ್ ಆಗಿಬಿಟ್ಟಿದೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ, ನಿಜವಾದ ಅರ್ಥದಲ್ಲಿ ನೋಡಿಬೇಕಾದ್ರೆ, ಈ ಹೋಟೆಲ್ ತಿಂಡಿ ಇರ್ತಾನೆ ತಿಳ್ಕೊಂಡು ಬೇಕಾದಷ್ಟು ಮಾಡಿರ್ಬೋದು ಅವರು, ಎಲ್ಲ ಇರುತ್ತೆ. ಏನು ಮಿಸ್ಸಿಂಗ್ ಗೊತ್ತಾ, ಅಲ್ಲಿ ಪ್ರೀತಿ ಮಿಸ್ಸಿಂಗ್. ಅಲ್ಲಿ ಪ್ರೀತಿ ಮಿಸ್ಸಿಂಗ್. ತಾಯಿ ಏನು ಮಾಡಿರಬಹುದು, ಬರೀ ರೊಟ್ಟಿ ಮಾಡಿಟ್ಟಿರ್ಬೋದು ಅಷ್ಟೇ, ಬಟ್ ಏನೂ ಇಲ್ಲ ಅದರೊಳಗೆ, ಪ್ರೀತಿ ಇದೆ ಹಿಂದ್ಗಡೆ. ತಾಯಿಯ ಕೃತಿಯಲ್ಲಿ ಪ್ರೀತಿ ಇದೆ, ಅಲ್ಲಿ ಪ್ರೀತಿ ಇಲ್ಲ. ಯಾವ ಹೋಟ್ಲಲ್ಲೂ ಕೂಡ ದೀರ್ಘಾಯುಷ್ಮಾನ್ ಭಾವ ಅಂತ ಬಡಿಸೋದಿಲ್ಲ, ನಿಶ್ಚಿಂತೆಯಾಗಿರು ವಂಶ ಉದ್ಧಾರ ಅಂತ ಬಡಿಸೋದಿಲ್ಲ. ದುಡ್ಡು ಬಿಸಾಕಿ ಹೋಗು ಅಂತ ಹೇಳ್ತಾರೆ ಅಷ್ಟೇ. ತಿಂದ್ರೆಷ್ಟು ಬಿಡು, ಪ್ಲೇಟ್ ಇಟ್ಟಾಳು ಮುಟ್ಟಿದ ಅಂದ್ರೆ ದುಡ್ಡು ಕೊಡ್ಬೇಕು, ತಿಂತಾನೆ ಬಿಡ್ತಾನೆ ಲೆಕ್ಕ ಇಲ್ಲ. ಅದೇ ಕೂಸ್ ತಿಂದವರು ತಾಯಿ ಏನ್ ಮಾಡ್ತಾರೆ, ಯಾಕೆ ತಿನ್ಲಿಲ್ಲ ಕೂಸ್, ಯೋಚನೆ ಮಾಡಿ, ಯಾಕೆ ತಿನ್ಲಿಲ್ಲ, ಯಾಕೆ ಚೆನ್ನಾಗಿಲ್ವಾ, ಏನು ಕಡಿಮೆ ಆಗಿದೆ ಅಂತ ಕೇಳ್ತಾರೆ. ಯಾತಕ್ಕೆ, ಅವಳು ಬೇಕು ತಿನ್ಬೇಕಾಗಿದೆ ಪಾಪ, ಇವನಿಗೆ ತಿನ್ಬೇಕಾಗಿಲ್ಲ, ದುಡ್ಡು ತಗೋಬೇಕಾಗಿದೆ ಅಷ್ಟೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ, ಯಾವುದೇ ಮೋಘ ಕರ್ಮಾಣ ಅಂತ ಕರೀತಾರೆ, ಮೋಘ ಜ್ಞಾನ ವಿಚೇತ ಸಹ. ಈ ಮಾತು ಇನ್ನೇ ಉಪನಿಷತ್ ಹೇಳಿತು, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ ಯಮೇ ವೈಷ ವೃಣುತೆ ತೇನ ಲಭ್ಯ ತಶೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಯಾವುದೇ ವಿಧದ ಪಾಂಡಿತ್ಯಾದಿಗಳಿಂದ ಭಗವಂತ ಸಿಗೋದಿಲ್ಲ, ಪಾಂಡಿತ್ಯಾದಿಗಳು ಬೇಡ ಅಂತ ಭಗವಂತ ಹೇಳೋದಿಲ್ಲ. ಮತ್ತೆ ಅವೆಲ್ಲ ಅಷ್ಟಕ್ಕೆ ಉಡ್ಕೊಂಡ್ರೆ ವೇಸ್ಟ್ ಅಂತ ಕರೀತಾರೆ. ಅದಕ್ಕೆ ಪುಸ್ತಕ ತಗೊಂಡು ಏನೇ ಮಾಡಿದೆ ನೀನು, ಬಿಸಾಕು ಅಂತ ಹೇಳ್ತಾರೆ. ಪುಸ್ತಕ ಬೇಡ ಅಂತ ಅರ್ಥ ಅಲ್ಲ, ನೀನು ಓದಲಿಲ್ಲ ತಗೊಂಡು ಏನರ್ಥ ಅಂತ ಅರ್ಥ. ಓದೋದು ಪುಸ್ತಕ ಇಟ್ಕೊಂಡು ಏನು ಮಾಡ್ತೀಯ, ಪುಸ್ತಕ ಬೇಡ ಅಂತ ಅರ್ಥ ಮಾಡ್ಕೊಂಡ್ರೆ ತಪ್ಪು ಮಾಡ್ತಾರೆ. ಪ್ರವಚನದಿಂದ ದೇವರು ಸಿಗೋದಿಲ್ಲ ಅಂದರೆ ಪ್ರವಚನ ಬೇಡ ಅಂತ ಅರ್ಥ ಅಲ್ಲ, ಪ್ರವಚನದಲ್ಲಿ ಭಕ್ತಿ ಇಲ್ಲದೆ ಹೋದರೆ ಪ್ರೆಲ್ಸಕ್ಕೆ ಬರೋದಿಲ್ಲ. ಇದನ್ನು ಪರಮಾತ್ಮ ಒತ್ತಿ ಹೇಳ್ತಾ ಇದ್ದಾರೆ. ಅದನ್ನೇ ದಾಸರು ಹೇಳಬೇಕಾದ್ರೆ, ಆಧಾರವಿಲ್ಲದ ಅಮೃತಾನ್ನವೇಕೆ ಅಂತ ಹೇಳಿದ್ದಾರೆ. ಬೇಕಾಷ್ಟು ಇರಬಹುದು, ಆಧಾರನೇ ಇಲ್ಲ ನಮಗೆ, ಅದು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಆಧಾರ ಇದ್ದಲ್ಲಿ ಎಂಥ ಕದನ್ನವಾದರೂ ಕೂಡ, ತೀರ ಗಂಜಿ ಆದರೂ ಕೂಡ ಬಹಳ ವಿಶ್ವಾಸದಿಂದ ತಗೋತಾರೆ ಅಂತ. ಈ ಮಾತನ್ನು ಸ್ವಲ್ಪ ಯೋಚನೆ ಮಾಡಿದರೆ, ಮೋಘ ಜ್ಞಾನ ಮೋಘಾಕ್ಷಾಹ ಮೋಘ ಕರ್ಮಾಣ ಮೋಘ ಜ್ಞಾನಾಹ ವಿಚೇತಸಃ ರಾಕ್ಷಸೀಂ ಆಸುರೀಂಚವ ಪ್ರಕೃತಿಂ ಮೋಹಿನೀಂ ಶ್ರಿತಾಹ. ಇದು ಮುಂದಿನ ಭಾಗ. ಆಸುರಿ ಪ್ರಕೃತಿ, ಮೋಹಿನಿ ಪ್ರಕೃತಿ, ರಾಕ್ಷಸಿ ಪ್ರಕೃತಿ, ಅವರ ನೇಚರ್ ಹೀಗೆ. ಪ್ರಕೃತಿ ಅಂದರೆ ನೇಚರ್, ಇಲ್ಲಿ ನೇಚರ್ ಈ ನೇಚರ್ ಅಲ್ಲ, ನೇಚರ್ ಅಂದರೆ ಅವರವರ ಸ್ವಭಾವ ಅಂತ ಹೇಳ್ತಾರೆ ಅಂಥ ನೇಚರ್. ಅವ್ರು ನ್ಯಾಚುರಲಿ ಹೇಗಿರ್ತಾರೆ ಗೊತ್ತಾ ಅರ್ಜುನ, ಆಸುರೀಂ ಪ್ರಕೃತಿಂ ಪ್ರಪನ್ನಾಹ ಆಶ್ರಿತಾಹ, ಅವರ ಆಸುರಿ ಸಂಪತ್ತು ಅವರಲ್ಲಿದೆ, ರಾಕ್ಷಸಿ ಸಂಪತ್ತು ಇದೆ, ಮೋಹಿನಿ ಸಂಪತ್ತು ಅವರಲ್ಲಿದೆ. ಮೋಹಿನಿ ಅಂದರೆ ಮೋಹಕವಾದದ್ದು ಅಂತ, ತಪ್ಪು ತಿಳಿತಕ್ಕಂಥದ್ದು ಅವರ ವೈಶಿಷ್ಟ್ಯ. ತಪ್ಪು ತಪ್ಪಾಗಿ ತಿಳ್ಕೊಳ್ತಾರೆ, ಹುಚ್ಚುಚ್ಚ ನಡ್ಕೊಳ್ತಾರೆ, ಅಹಂ ಅಹಂ ಅಂತ ಅಹಂಕಾರವನ್ನು ತೋರಿಸ್ತಾರೆ, ಮದವನ್ನು ತೋರಿಸ್ತಾರೆ. ಇದು ಅವರ ಜೀವನ. ಆದ್ದರಿಂದ ಅವರು ಎಂದೂ ಉದ್ಧಾರ ಆಗೋ ಚಾನ್ಸ್ ಇಲ್ಲ. ಇದರಲ್ಲಿ ಯೋಚನೆ ಮಾಡಬೇಕಿಂತ ಲಕ್ಷಣ ಯಾತಕ್ಕೆ ಭಗವಂತ ಹೇಳ್ತಾನೆ ಅಂದರೆ, ಸದ್ಯ ನಮ್ಮಲ್ಲಿ ಇಲ್ವಲ್ಲ ಅಂತ ಅಂದ್ಕೊಂಡು ಸಂತೋಷ ಪಡಬೇಕದು. ಅದಿತ್ತು ಅಂದರೆ ಡೇಂಜರ್ ಅಂತ ಅರ್ಥ. ಯಾವಾಗ ನೋಡ್ತಾರೆ ಇವು ಯಾವುದೋ ಹೇಳ್ತಾರೆ, ಏಡ್ಸ್ಗೆ ಲಕ್ಷಣ ಅಂತ ಹಾಕಿಬಿಟ್ಟಿರ್ತಾರೆ. ತಷ್ಟ ವೆರಿಫೈ ಮಾಡ್ತಾನೆ, ಆಗ ಕೆಮ್ಮಿಗೆ ಬರುತ್ತೋ ಅಂತ ಯೋಚನೆ ಟೆಸ್ಟ್ ಮಾಡ್ತಾನೆ. ಸದ್ಯ ಇಲ್ಲ ಮಾರಾಯ, ಇರ್ಲಕ್ಕಿಲ್ಲ ಅಂತ ಹೇಳ್ಕೊತಾನೆ ಆ ಟೈಪ್. ಈ ರೋಗಿಗೆ ಲಕ್ಷಣ ಅಂತ ಹೇಳಿದ ಮೇಲೆ ಅದಿಲ್ಲ ಅಂತ ಹೇಗೆ ಅಬ್ಸರ್ವ್ ಮಾಡ್ತೇವಲ್ಲ ನಾವು, ಆ ಟೈಪ್ ಯೋಚನೆ ಮಾಡಬೇಕು. ನಾವು ಸದ್ಯಕ್ಕೆ ಇದು ಮಾಡ್ತಾ ಇಲ್ಲ ತಾನೆ, ದೇವರು ತಪ್ಪು ತಿಳಿತಾ ಇಲ್ಲ, ನಮ್ಮ ಕರ್ಮಗಳನ್ನು ನಾವೇ ಮಾಡ್ತೇವೆ ಅಂತ ಅಹಂಕಾರ ಪಡ್ತಾ ಇಲ್ಲ, ಯಾವುದೋ ಫಲ ಕೊಡೋ ದೇವರನ್ನು ಕೆಡ್ತಾ ಇಲ್ಲ, ನಮ್ಮ ಜ್ಞಾನ ದುರುಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತ ತಿಳ್ಕೊಂಡ್ರೆ ನಾವು ಒಳ್ಳೆಯವರು ಅಂತ ಅರ್ಥ. ಅದಾದರೆ ಕೆಟ್ಟವರು ಅಂತ ಇಲ್ಲ. ಎಲ್ಲ ದೇವರನ್ನು ಬಿಟ್ಟು ಏನಾದರೂ ಮಾಡಿ, ಹಿಂದೆ ಹೇಳಿ ಎಷ್ಟೋ ಸರ್ತಿ ಹೇಳಿದೆ, ಸರ್ಕಲ್ ಬರೀತಾನೆ, ಸೆಂಟರೇ ಇಲ್ಲ, ತಗೊಂಡು ಏನು ಮಾಡಬೇಕು ಅದಕ್ಕೆ? ಸೆಂಟ್ರಲ್ಲೇ ಸರ್ಕಲ್, ನೋ ಸರ್ಕಲ್ ಅಂತ. ಇವಾಗ ಸರ್ಕಲ್ ಫಾರ್ಮ ಸೆಂಟರ್ ಬೇಕೇ ಬೇಕು ಅದಕ್ಕೆ. ಅದಕ್ಕೆ ಭೂಗೋಳ ಅಂತ ಕರೀತಾರಲ್ಲ, ಭೂಗೋಳ ಯಾತಕ್ಕೆ? ಸೆಂಟರ್ ಪರಮಾತ್ಮ ಇರೋದ್ರಿಂದ. ಸೆಂಟರ್ ಪರಮಾತ್ಮ ಇದ್ರೆ ಭೂಗೋಳ ಅಲ್ಲ, ಶೂನ್ಯ ಅಂತಾರಲ್ಲ, ಅದು ಕುಂಬಳಕಾಯಿ ತಗೊಂಡ ಅಂತಾರಲ್ಲ ಆ ಟೈಪ್. ಹುಡುಗ ಕುಂಬಳಕಾಯಿ ತಗೊಂಡ ಪರೀಕ್ಷೆ ಒಳಗೆ ಅವ್ರು ಬೂದು ಕುಂಬಳಕಾಯಿ ಸಿ ಕುಂಬಳಕಾಯಿ ಅಂತ ಕ್ಲೇಮ್ ಮಾಡಬೇಕು. ಅದಕ್ಕೆ ಸೊನ್ನೆ ತಗೊಂಡಿದ್ದಾರೆ, ಫೇಲ್ ಆಗ್ತಾನೆ ಅಂತ ಅಷ್ಟೇ ಅರ್ಥ. ಇವತ್ತು ನಾವು ಯೋಚನೆ ಮಾಡಬೇಕು. ಇವತ್ತು ವಿಶ್ವದ ಪರಿಕಲ್ಪನೆ ಭೂಗೋಳ ಅಂತ ಕರೆದಾಗ ಕೇಂದ್ರ ಬಿಂದು ಪರಮಾತ್ಮ ಅಂತ ಅರ್ಥ. ತದಲಂ ಬಹುಲೋಕ ವಿಚಿಂತನಯ ಪ್ರಮಣಂ ಕುರು ಮಾನಸ ಮೀಶ ಪದೇ. ವಿಶ್ವಕ್ಕೆ ನಾವು ಯಾವಾಗ ಭಗವಂತ ಇದ್ದಾರೆ ಅಂತ ಚಿಂತಿಸೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ, ಆಗದು ಸರ್ಕಲ್ ವಿಥೌಟ್ ಎ ಸೆಂಟರ್ ಅಂತಾಯ್ತು. ದಟ್ ಈಸ್ ನೋ ಸರ್ಕಲ್ ಅಂತ ಅರ್ಥ. ನಮ್ಮ ಜೀವನ ಪೂರ್ತಿ ವ್ಯರ್ಥ. ಮೂಗ ಬರೀ ಸುತ್ತಿ ತಗೊಂಡು ಬರ್ತಾರೆ, ಸರ್ಕಲ್ ಬರೀಲಿಕ್ಕೆ ಹೋಗಿ ಬರೋದೇ ಇಲ್ಲ ನಿಮಗೆ, ಹಾಳಾಗಿ ಹೋಗ್ತಿರುತ್ತೆ. ಸೆಂಟ್ರ್ ಇಟ್ಕೊಂಡು ಬರೀ ನೀಟಾಗಿ ಫ್ರೇಮ್ ಆಗುತ್ತೆ. ಬರೀ ಸರ್ಕಲ್ ಬರಲಿಕ್ಕೆ ಹೋದ್ರೆ ಹಾಳಾಗುತ್ತೆ, ಸೆಂಟ್ರ್ ಇಟ್ಕೊಂಡು ಹಾಕಿದ್ರೆ ನೀಟಾಗಿ ಬರುತ್ತೆ. ಅದಕ್ಕೆ ದೇವ್ರು ಇಟ್ಕೊಂಡು ಕೆಲಸ ಮಾಡಿ ಎಲ್ಲ ಫಸ್ಟ್ ಕ್ಲಾಸ್ ಆಗುತ್ತೆ, ದೇವ್ರು ಬಿಟ್ಟು ಮಾಡಿ ಹುಚ್ಚಾಪಟ್ಟೆ ಆಗ್ತಾ ಇರುತ್ತೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಬರೀ ಸರ್ಕಲ್ ಬರೆಯೋದಕ್ಕೂ ವಿತ್ ಸೆಂಟರ್ ಬರೆಯೋದಕ್ಕೂ ಡಿಫರೆನ್ಸ್ ಏನು? ಆಸ್ತಿಕರೆಲ್ಲ ದೇವರನ್ನು ನಂಬಿ ಬದುಕ್ತಾರೆ, ಇವರು ದೇವರನ್ನು ತಿರಸ್ಕರಿಸಿ ಬದುಕ್ತಾರೆ. ಇವರ ಬದುಕು ವ್ಯರ್ಥ, ಅವರ ಬದುಕು ಸಾರ್ಥಕ. ಮೂಘಾಶಾಹ ಮೂಘ ಕರ್ಮಾಣಃ ಮೂಘ ಜ್ಞಾನಾಃ ವಿಚೇತಸಃ ಆಸುರೀಂ ರಾಕ್ಷಸೀಂ ಮೋಹಿನೀಂ ಚೈವ ಆಸುರೀಂ ಪ್ರಕೃತಿ ಮಿಶ್ರಿತಾಃ. ಇದು ಅವರ ದುರ್ದೈವ, ಅವರ ಸ್ವರೂಪ ಅಷ್ಟು ಕೆಟ್ಟದ್ದು ಅಂತ ಹೇಳ್ತಾರೆ. ಸ್ವರೂಪ ಸ್ವರೂಪ ಅಂತ ಯಾತಕ್ಕೆ ಕೇಳ್ತಾರೆ ಅರ್ಥ ಮಾಡ್ಕೋಬೇಕು. ಸ್ವರೂಪ ಅಂತ ಕರೀತಾರೆ, ಅಂದರೆ ಹಾಲು ಬಿಳಿ ಇದೆ ಅದು ಸ್ವರೂಪ, ಅದು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಚೇಂಜ್ ಮಾಡಿದ್ರೆ ಹಾಲೇ ಅಲ್ಲ ಅದು, ಹಾಲಿಗೆ ಸ್ವಲ್ಪ ಕರಿ ಬಣ್ಣ ಹಾಕಿಬಿಟ್ರೆ ಹಾಲಲ್ಲ, ಬೆಳಗ್ಗೆ ಇರಬೇಕದು. ಹಾಲಿನ ಬಣ್ಣ ಬೆಳಗಿರೋದು ಅದರ ಸ್ವರೂಪ. ಅದೇ ರೀತಿಯಲ್ಲಿ ಬೇವು ಕಹಿ ಇರೋದು ಸ್ವರೂಪ, ಮಾವು ಸಿಹಿ ಇರೋದು ಸ್ವರೂಪ, ದುರ್ಯೋಧನಾದಿ ದುಷ್ಟರು ಹೀಗಿರೋದು ಅವರ ಸ್ವರೂಪ, ಅರ್ಜುನಾದಿ ಶಿಷ್ಟರು ಅಸೂಯಾದಿಗಳು ಬಿಟ್ಟರೆ ಅವರ ಸ್ವರೂಪ. ಈ ಸರಿಯಾದ ನೇಚರ್ ಅಂತ ಪದ ಅರ್ಥ ಮಾಡ್ಕೋಬೇಕು ನಾವು. ಹಾಲಿನ ಬಿಳಿ, ಈ ಹೂವಿನ ಬಣ್ಣ, ಅವೆಲ್ಲವೂ ಕೂಡ ಅದರೊಂದು ಒನ್ ವಿತ್ ದಿ ಸಬ್ಸ್ಟೆನ್ಸ್, ಅದನ್ನು ಸ್ವರೂಪ ಸ್ವರೂಪ ಅಂತ ಕರೀತಾರೆ. ದುರ್ಯೋಧನನಿಗೆ ಈ ಮಾತು ಇದು ಅವನ ಸ್ವರೂಪ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಅವನು ಸಾಯಬೇಕಾದರೂ ಅವನಿಗೆ ಎಚ್ಚರಿಕೆ ಬರಲಿಲ್ಲ. ಕೊನೆಯ ಪಕ್ಷ ಏನು ಅನ್ಕೋಬೇಕಾಗಿತ್ತು ಅವನು? ಛೇ, ಇಷ್ಟೆಲ್ಲ ಕಷ್ಟಪಟ್ಟೆ, ಎಲ್ಲ ವ್ಯರ್ಥ ಆಯ್ತಲ್ಲ ಅನ್ಕೋಬೇಕೋ ಇಲ್ವೋ? ಅನ್ಕೊಳ್ಳಿಲ್ಲ ಅವನು. ದುರ್ಯೋಧನ ತೊಡೆ ಮುಡ್ಕೊಂಡು ಬಿದ್ದಿದ್ದಾನೆ. ಅಲ್ಲಿ ಪಾಂಡವರಿದ್ದಾರೆ, ಕೃಷ್ಣ ಈ ಕಡೆಗೆ ಇದ್ದಾನೆ. ಆಗ ದುರ್ಯೋಧನ ಏನು ಮಾತಾಡ್ತಾನೆ ಗೊತ್ತೇನು? ಕೃಷ್ಣ, ಪಾಂಡವರು ಭಾರಿ ಒಳ್ಳೆಯವರು, ಇವನ್ನ ಹಾಳು ಮಾಡಿದವನು ನೀನು ಅಂತ ಹೇಳ್ತಾನೆ. ಚಕ್ಕ ಹಾಕಿ ಮಹಾಭಾರತ, ನೀನು ಹಾಳು ಮಾಡಿಬಿಟ್ಟೆ ಪಾಂಡವರನ್ನು, ಅವರೆಲ್ಲ ಭಾರಿ ಒಳ್ಳೆಯವರು, ನಿನ್ನಿಂದ ಹಾಳಾಗಿಬಿಟ್ರು ಪಾಂಡವರು ಗೊತ್ತಾ? ದುರ್ಯೋಧನ ಅಂದ್ರೆ ದೇವರನ್ನೇ ತಪ್ಪು ತಿಳ್ಕೊತಾನೆ. ಅವಜಾನಂತಿ ಮಾಮೂಢಾಹ ಮಾನುಷೀಂ ತನೋ ಮಾಶ್ರಿತಂ. ಕೃಷ್ಣ, ನಿನ್ನಿಂದ ಹಾಳಾಗಿ ಹೋಗಿಬಿಟ್ರು ಅವರೆಲ್ಲ ಕೂಡ. ಪಾಂಡವರಂತ ಒಳ್ಳೆಯವ್ರನ್ನ ಹಾಳು ಮಾಡಿಬಿಟ್ಟವನು ನೀನೇ. ಈ ಮಾತು ಅರ್ಥ ಮಾಡಿಕೊಂಡು ಸಾಯ್ಬೇಕಾದ್ರೆ ಬುದ್ಧಿ ಬರಬಾರದೆ? ಆಗಲೂ ಅವನಿಗೆ ಬುದ್ಧಿ ಇಲ್ಲ, ಕೃಷ್ಣನ ಆ ಪಾಟಿ ದ್ವೇಷ ಇದೆ ಅವನಿಗೆ, ಇನ್ನೂ ಹಠ ಅವನಿಗೆ. ಅಶ್ವತ್ಥಾಮರೆ, ಪಾಂಡವರ ಸಂತಾನ ನಾಶ ಮಾಡಿ ಬರಬೇಕು ನೀವು, ಹೋಗಿ ಅಂತ ಕಳಿಸ್ತಾನೆ. ಹೋಗ್ಲಿ ಬಿಡಿ, ನನ್ನ ಸ್ಥಿತಿ ಇಷ್ಟ ಆಯಿತು, ಬಿಟ್ಟುಬಿಡಿ ಅಂತ ಹೇಳಬಾರದೆ? ಇಲ್ಲ, ನಾಶ ಮಾಡಿ ನನ್ನ ತೋರಿಸ್ಬೇಕು. ಅಶ್ವತ್ಥಾಮರು ಹೋದ್ರಂತೆ, ದ್ರೌಪದಿಯ ಮಕ್ಕಳ ತಲೆಗಳನ್ನು ಕತ್ತರಿಸಿದರಂತೆ, ಪಾಪ ಕೈ ಹಿಡ್ಕೊಬಂದು ತೋರಿಸಿದರಂತೆ. ಕೃಷ್ಣ ಸುತಾನಾಂ ಮುದಿತಃ ಶಿರಾಂಸಿ. ಅಶ್ವತ್ಥ ದುರ್ಯೋಧನ ನೋಡಿ ಖುಷಿಪಟ್ಟು ಸತ್ತರಂತೆ ಲೆಕ್ಕ ಹಾಕಿ. ಎಂಥ ಪಾಪಿಷ್ಟ, ನಾನು ಶಿಶು ಹತ್ಯೆ ಮಾಡಿ ಚಿಕ್ಕ ಮಕ್ಕಳನ್ನು ಕೊಲಿಸಿಬಿಟ್ಟನಲ್ಲ, ಆ ಪಶ್ಚಾತ್ತಾಪ ಬರಲಿ ನನಗೆ, ಖುಷಿಯಿಂದ ಸತ್ತನಂತೆ. ಇದಕ್ಕೆ ಸ್ವರೂಪ ಅಂತ ಕರೀತಾರೆ. ಬರೀ ತಪ್ಪು ಮಾಡಿದರೆ ಕೆಟ್ಟವನು ಅಂತ ಕರಿಬಾರದು, ತಪ್ಪನ್ನು ಮಾಡಿ ಅದಕ್ಕೆ ಪಶ್ಚಾತ್ತಾಪ ಪಡೆದು ಹೋದರೆ ಕೆಟ್ಟವನು ಅಂತ ಕರಿಬೇಕು. ತಪ್ಪನ್ನು ಮಾಡದೆ ಹೋದ್ರೆ ಯೋಚನೆ ಇಲ್ಲ, ತಪ್ಪನ್ನು ಮಾಡ್ತಾನೆ ಕೆಟ್ಟವನಾಗಿರೋ ಸಂಭವ ಇಲ್ಲ, ಪಶ್ಚಾತ್ತಾಪ ಪಟ್ಟರೆ ಅವನು ಮತ್ತೆ ಒಳ್ಳೆಯವನೇ. ಅದು ಯಾವಾಗ ಪಶ್ಚಾತ್ತಾಪ ಪಡದೇ ಇರ್ತಾನಲ್ಲ ಅವನು ಭಾರಿ ದುಷ್ಟ ಅಂತ. ಮುಂದೆ ಅಧ್ಯಾಯದ ಕೊನೆ ವಿಕಾಸ ವಿಷಯ ಬರುತ್ತೆ ಅದರ ಬಗ್ಗೆ, ಅಲ್ಲಿ ನೋಡ್ತೇವೆ. ಎರಡು ಶ್ಲೋಕಗಳಲ್ಲಿ ಈ ವಿಶ್ಲೇಷಣೆ ಪರಮಾತ್ಮ ಮಾಡಿ ಕಾಂಟ್ರಾಸ್ಟ್ ಮಾಡ್ತಾನೆ. ಮಹಾತ್ಮಾನಂತು ಮಾ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಾಃ ಭಜಂತಿ ಅನಸ ಅನನ್ಯ ಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಎಷ್ಟು ವಿರುದ್ಧ ಸ್ವಭಾವ ಅವರು. ಮಹಾತ್ಮಾನಸ್ತು ಮಾಂ ಪಾರ್ಥ, ಯಾರನ್ನು ಮಹಾತ್ಮರು ಅಂತ ಕರಿಬೇಕು ಗೊತ್ತಾ? ದೈವೀಂ ಪ್ರಕೃತಿ ಮಾಶ್ರಿತಾಃ, ದೈವೀ ಸಂಪತ್ತನ್ನು ಹೊಂದಿದವರವರು. ಆಸುರಿ ಸಂಪತ್ತು ಇಲ್ಲಿದೆ, ದೈವಿ ಸಂಪತ್ತು ಅಲ್ಲಿದೆ. ಮೊದಲೇ ಹೇಳಿದೆ, 16ನೇ ಅಧ್ಯಾಯಕ್ಕೆ ಪೂರ್ತಿ ಅದೇ ಹೆಸರು, ದೇವಾಸುರ ಸಂಪತ್ ವಿಭಾಗ ಯೋಗ ಅಂತಾನೆ ಹೆಸರು. ಇಲ್ಲಿ 2ನೇ ಶ್ಲೋಕದಲ್ಲಿ ಹೇಳಿದರೆ ಈ ಅಧ್ಯಾಯ ಪೂರ್ತಿ ಪರಮಾತ್ಮ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದನ್ನು ಪದ ಕೇಳಿ ಅದನ್ನು ಎಕ್ಸ್ಪ್ಲೇನ್ ಮಾಡಿಕೊಟ್ರೆ ಸರಿಯಾಗಿ. ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಅರ್ಜುನ ದೈವಿ ಪ್ರಕೃತಿಯನ್ನು ಹೊಂದಿದ ಮಹಾತ್ಮರು ಹೇಗಿರ್ತಾರೆ ಗೊತ್ತಾ? ಭಜಂತಿ ಅನನ್ಯ ಮನಸ್ಸಹ, ನನ್ನ ಕಡೆಗೆ ಮನಸ್ಸಾಗ್ತಾರೆ. ಅವರು ಏನು ಬಿಟ್ಟಿದ್ದಾರಲ್ಲ ಅವರು ಅದನ್ನು ಅವರು ಬಿಟ್ಟಿಲ್ಲ. ಅವರು ದೇವರನ್ನು ಬಿಟ್ಟಿದ್ದಾರೆ, ಇವರು ದೇವರನ್ನು ಬಿಟ್ಟಿಲ್ಲ, ಪೂರ್ತಿ ನನ್ನ ಕಡೆ ಮನಸ್ಸಾಕಿದ್ದಾರೆ. ಜ್ಞಾತ್ವಾ ಭೂತಾದಿಮ ವ್ಯಯಂ, ನಾನು ಏನೋ ಅಂತ ತಿಳ್ಕೊಂಡು ಪೂಜೆ ಮಾಡೋದಿಲ್ಲ. ಭೂತಾದಿಮ್ ಜ್ಞಾತ್ವ, ಎಲ್ಲ ಪ್ರಾಣಿಗಳಿಗೆ ಆದಿ ಪುರುಷ ಅಂತ ಧ್ಯಾನ ಮಾಡ್ತಾರೆ. ಜನ್ಮಾದ್ಯಶ್ಚಯತಃ, ಎಲ್ಲ ಕಾರಣ ಕಾರಣ ಅಂತ ಉಪಾಸನೆ ಮಾಡ್ತಾರೆ. ಅವ್ಯಯ, ನಾನು ನಾಶರಹಿತ ಅಂತ ಅರ್ಥ ಮಾಡ್ಕೋತಾರೆ. ಆದ್ದರಿಂದ ಅವರಿಗೆ ಒಳ್ಳೆ ಸದ್ಗತಿಯಾಗುತ್ತೆ, ಇವರಿಗೆ ದುರ್ಗತಿಯಾಗುತ್ತೆ. ಅಂತೂ ಎಲ್ಲಿ ಡಿಫರೆನ್ಸ್ ಇರೋದು ಎಲ್ಲಿ? ಈಗ ದೇವರನ್ನು ಹೇಗೆ ತಿಳ್ಕೊಳ್ತಾನೆ ಅನ್ನೋದ್ರ ಮೇಲೆ ಇವನ ವ್ಯಕ್ತಿತ್ವ ದೈವಿ ಸಂಪತ್ತಿನದೋ ಆಸುರಿ ಸಂಪತ್ತಿನದೋ ಅನ್ನೋದು ತೀರ್ಮಾನ ಆಗ್ಬೇಕು. ವಿದ್ಯಾರ್ಥಿಯ ವೇಷಭೂಷಣಗಳಿಂದ ಅವನು ಪಾಸು ಫೇಲು ತೀರ್ಮಾನ ಮಾಡೋದಿಲ್ಲ, ಅವನೇನು ಬರೆಯುತ್ತಾನೆ ಅನ್ನೋದ್ರ ಮೇಲೆ ಅವನ ಭವಿಷ್ಯ ತೀರ್ಮಾನವಾಗುತ್ತೆ, ಅವನ ಬರವಣಿಗೆ ಮೇಲೆ ತೀರ್ಮಾನವಾಗುತ್ತೆ ಹೊರತು ಅಪಿಯರೆನ್ಸ್ ಮೇಲೆ ತೀರ್ಮಾನ ಆಗೋದಿಲ್ಲ. ಅದೇ ರೀತಿಯೇ ಅವನ ಬದುಕಿನ ಶೈಲಿ ಇದೆಯಲ್ಲ, ದೇವರನ್ನು ಬಿಟ್ಟು ಬದುಕಿದವನ ಶೈಲಿ ಆಸುರಿ ಸಂಪತ್ತಿನದು, ದೇವರನ್ನು ಹಿಡಿದು ಬದುಕಿದವನ ಶೈಲಿ ದೈವಿ ಸಂಪತ್ತಿನದು. ದೈವಿ ಸಂಪತ್ತಿನವ್ರು ನಾವು ಕರ್ಕೊಂಡು ಬಿಟ್ರೆ ನಾವು ದೈವಿ ಸಂಪತ್ತಿರೋರು ಅಂತೇಳಿ ಭಗವಂತ ಹೇಳ್ತೀನಿ. ಹೇಗಿರ್ತಾರೆ ಗೊತ್ತಾ ಅವರು? ಭಜಂತಿ ಅನನ್ಯ ಮನಸ್ಸಹ ಜ್ಞಾತ್ವಾ ಭೂತಾದಿಮವ್ಯಯಂ, ಅವರೆಲ್ಲ ನನ್ನ ಕಡೆಯೇ ಮನಸ್ಸನ್ನು ಹಾಕ್ತಾರೆ, ಭೂತಾದಿ ಅಂತ ನನ್ನ ಭಾವಿಸ್ತಾರೆ, ಅವ್ಯಯ ಅಂತ ಉಪಾಸನೆ ಮಾಡ್ತಾರೆ. ಇದು ಅವರ ಲಕ್ಷಣ, ದೈವಿ ಸಂಪತ್ತಿಯ ಲಕ್ಷಣ. ಪರಮಾತ್ಮ ಎಷ್ಟು ಬಿಡಿಸಿ ಹೇಳ್ತಾರೆ ನೋಡಬೇಕು. ನಾವು ಈಗ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ, ನಾವು ಇದೇ ಸಂಪತ್ತಿರೋರು ಹೌದು ಅಂತ ಆಗೋದಾದರೆ ಮೊದಲು ದೇವರ ಕಡೆ ಮನಸ್ಸಾಕಬೇಕು. ಅನನ್ಯ ಮನಸ್ಸಹ, ಬೇರೆ ಕಡೆ ಮನಸ್ಸು ಹೋಗಬಾರದು. ಅಷ್ಟೇ ಅಲ್ಲ, ದೇವರನ್ನು ಜಗಜ್ಜನ್ಮಾದಿ ಕಾರಣ ಅಂತ ಆರಾಧಿಸಬೇಕು. ಅವ್ಯಯ, ವಿಶ್ವ ನಾಶವಾದರೂ ಪರಮಾತ್ಮ ನಾಶವಾಗೋದಿಲ್ಲ, ಚೇಂಜ್ಲೆಸ್ ಪರಮಾತ್ಮ, ಚೇಂಜ್ಲೆಸ್, ಯಾವಾಗಲೂ ಒಂದೇ ರೀತಿ ಇರ್ತಾನೆ ಪರಮಾತ್ಮ. ನಮಗೆ ದಿನ ಬೆಳಗ್ಗಿನಿಂದ ಸಾಯಂಕಾಲದಲ್ಲಿ ಒಂದು ರೀತಿ ಎಲ್ಲ ಬರೋದಿಲ್ಲ ಮೊದಲು, ಎಷ್ಟೋ ಟ್ರೆಮೆಂಡಸ್ ಚೇಂಜಸ್. ಆದರೆ ಪರಮಾತ್ಮ ಯಾವಾಗಲೂ ಒಂದೇ ರೀತಿಯಲ್ಲಿ ಇರ್ತಾನೆ, ಆದ್ದರಿಂದ ಅವನು ನಿರ್ವಿಕಾರ ಅಂತ ಅರ್ಥ, ನಿರ್ವಿಕಾರ. ಅದಕ್ಕೆ ಅವ್ಯಯ ಅಂತ ಕರೆದಿದ್ದ. ಈ ರೀತಿ ಉಪಾಸನೆ ಮಾಡ್ತಾರೆ. ಸತ್ತತಂ ಕೀರ್ತಯಂತಹ ಮಾಂ, ನನ್ನನ್ನು ಏನು ಮಾಡ್ತಾರೆ ಗೊತ್ತು? ಯತಂತಶ್ಚ ದೃಢವ್ರತಾಹ, ಸಜ್ಜನರ ಲಕ್ಷಣ ಇವೆಲ್ಲ ಕೂಡ. ಸಂತತಂ ಚಿಂತೆಯಂತಹ, ಸದಾ ನನ್ನ ಚಿಂತನೆ ಮಾಡ್ತಾ ಇರ್ತಾರೆ, ರಾಮ ಕೃಷ್ಣ ಅಂತ ಭಗವಂತನನ್ನು ಧ್ಯಾನ ಮಾಡ್ತಾರೆ. ಯತಂತಶ್ಚ ದೃಢವ್ರತಾಹ, ಈ ಮಾತು ಗಮನಿಸ್ಬೇಕು ನಾವು. ದೃಢವ್ರತಾಹ, ಒಳ್ಳೊಳ್ಳೆ ವ್ರತಗಳನ್ನು ಮಾಡಿ ನನ್ನನ್ನು ಆರಾಧನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ತುಂಬ ಜನಕ್ಕೆ ವ್ರತ ಉಪವಾಸ ಯಾತಕ್ಕೆ ಎಂಬುದಕ್ಕೆ ಭಗವಂತ ಹೇಳಿದ ಮಾತು, ದೃಢವ್ರತಾಹ, ವ್ರತ ಉಪವಾಸ ಮಾಡಲೇಬೇಕು. ಚಾತುರ್ಮಾಸ್ಯ, ಏಕಾದಶಿ, ಕೃಷ್ಣಾಷ್ಟಮಿ, ಸತ್ಯ ಹೇಳೋ ವ್ರತ, ಧರ್ಮ ಆಚರಣೆ ಮಾಡೋ ವ್ರತ. ವ್ರತ ಅಂದರೆ ಏನು? ಒಂದು ದಿವಸ ಮಾಡಿದ ವ್ರತ ಅಲ್ಲ, ಮಾಡೇ ಮಾಡ್ತೇನೆ ಅಂತ ಅದು ವ್ರತ. ಅದು ಮಾಡೇ ಮಾಡ್ತೇನೆ ಅಂದರೆ ವ್ರತನೇ ಹೊರತು, ಆದರೆ ಮಾಡ್ತೇನೆ ಇಲ್ಲದೆ ಹೋದ್ರಿಲ್ಲ, ವ್ರತ ಅಲ್ಲ. ಸಂಧಾನೆ ಮಾಡೇ ಮಾಡ್ತೇನೆ, ವ್ರತ ಅದು. ಆದಾಗ ಮಾಡ್ತೇನೆ, ಆಗಲಿಲ್ಲ ಮಾಡಲಿಲ್ಲ ಅದು ಬೇರೆ, ಜೊತೆಗೆ ಆದಾಗ ಮಾಡ್ತೇನೆ ಅಂತ ಹೇಳಿಲ್ವ? ಇವತ್ತು ಆಗಲಿಲ್ಲ, ಇಲ್ಲ ನಾಳೆನೂ ಆಗೋದಿಲ್ಲ, ನಾಡಿದ್ದು ಆಗೋದಿಲ್ಲ, ಅದಲ್ಲ. ಇನ್ನು ಕೆಲವರು ಮಾಡೋದೇ ಇಲ್ಲ, ಅದು ಬೇರೆ ಮಾತು. ಮಾಡೋದೆಲ್ಲ ಕೆಲವರು ಬೇರೆ, ಆದಾಗ ಮಾಡ್ತೇನೆ ಅಂತ ಹೇಳೋದು ಬೇರೆ, ಮಾಡೇ ಮಾಡ್ತೇನೆ ಅಂತ ಹೇಳೋದು ಬೇರೆ. ಮತ್ತು ಮಾಡೇ ಮಾಡ್ತೇನೆ ಅಂತ ಅವನು ಮಾಡ್ತಾನಲ್ಲ, ವ್ರತ ಅಂತ ಕರೀತಾರೆ. ಎಂಥ ವ್ರತ ಅದು? ದೃಢವ್ರತಾಹ, ವಿಶೇಷ ದೃಢವ್ರತಾಹ, ಅದು ಎರಡು ಅರ್ಥ ಅದಕ್ಕೆ. ನಮಗೇನು ಜನ ವ್ರತ ಉಪವಾಸ ಮಾಡೋರು ಏನು ಕಡಿಮೆ ಇಲ್ಲ, ಬೇಕಾಷ್ಟು ಜನ ಇದ್ದಾರೆ. ಏನು ವ್ರತ ಮಾಡ್ತಾರೆ ಇಂಪಾರ್ಟೆಂಟ್ ಅಷ್ಟೇ, ಏನು ವ್ರತ ಮಾಡ್ತಾರೆ? ಕೆಟ್ಟ ಕೆಟ್ಟ ವ್ರತ ಮಾಡ್ತಾರೆ. 100ಕ್ಕೆ 90